च गुणान्तरान्तस्य क्वचित् दर्शनमात्रेण समासिकाङ्गदेवतान्तरगुणाः अपि अङ्गदेवतान्तरे उपसंहर्तव्याः नानागुणत्वेन तेषां श्रुतिषु दृष्टेः ऋषिद्धगुणानां वाक्यान्वयन्यायेन उपसंहार न शाखासु इत्यादिविशेषः उत्तमेषु अथमगुणापेक्षया मन्त्रादिवद्वा इति न च ಗುಣಾಂತರಸಂಧಾನಸ್ಯ ಸಂಧಾನ ಅಂದರೆ ಅನುಸಂಧಾನ ಬೇರೊಂದು ಗುಣಗಳು ಯಾವ ಗುಣಗಳು ಅಂದರೆ ಕೆಲವು ದೇವತೆಗಳಿಗೆ ಕೆಲವು ಗುಣಗಳನ್ನು ಕಳಿದ್ದಾರೆ ಆ ಗುಣಗಳನ್ನು ಬಿಟ್ಟು ಬೇರೆ ಗುಣಗಳನ್ನು ಕ್ವಚಿತ್ ದರ್ಶನ ಮಾತ್ರೇಣ ಸಮಾಧಿಕ ಅಂಗದೇವತಾಂತರ ಗುಣ ಕೆಲವು ಕಡೆಗೆ ಕಂಡು ಬರೋದರಿಂದ ಸಮ ಅಧಿಕ ಅಂಗದೇವತಾಂತರ ಗುಣ ಸಮರಾದಂತಹ ಅಧಿಕರಾದಂತಹ ಅಂಗದೇವತೆಗಳು ಅಂದ್ರೇನು ಪರಮಾತ್ಮನ ಅಂಗಗಳನ್ನು ನೆಲೆಸಿರತಕ್ಕಂತಹ ದೇವತೆಗಳ ಬೇರೆ ಗುಣಗಳನ್ನು ಕೂಡ ಅಪಿ ಕೂಡ ಅಂಗದೇವತಾಂತರೇ ಉಪಸಂಹರ್ತವ್ಯಾಹ ಅಂಗಾವಬದ್ಧರಾದ ಇತರ ದೇವತೆಗಳಲ್ಲಿ ಅನುಸಂಧಾನ ಮಾಡಬಹುದು ಅಂತ ಪ್ರಶ್ನೆ ಇದೆ. ಅಂದರೆ ಕೆಲವು ಗುಣಗಳು ಕೆಲವು ದೇವತೆಗಳಲ್ಲಿ ಕಂಡುಬರ್ತಾ ಇವೆ. ಆ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಅಂಗಗಳಲ್ಲಿ ನೆಲೆಸಿರತಕ್ಕಂಥ ದೇವತೆಗಳು. ಆದ್ದರಿಂದ ಅಂಥ ಗುಣಗಳನ್ನು ಕೆಲವರಲ್ಲಿ ಕಂಡಿರ್ತೇವೆ, ಅವುಗಳನ್ನು ಬೇರೆಯವರಲ್ಲೂ ಕೂಡ ಅನುಸಂಧಾನ ಮಾಡಬೇಕು ಅಂತ ಪ್ರಶ್ನೆ. ಉದಾಹರಣೆಗೆ ಅಗ್ನಿಯ ಗುಣ ಸುಡುವಿಕೆ, ಅದನ್ನು ಉಳಿದವರಲ್ಲಿ ಅನುಸಂಧಾನ ಮಾಡಬಹುದು ಅಂತ ಪ್ರಶ್ನೆ ಬಂದರೆ ನಾನಾ ಗುಣತ್ವೇನ ತೇಷಾಂ ಶ್ರೀ ದೃಷ್ಟೇಹೇ. ಅದಕ್ಕೆ ಕಾರಣ ಏನು ಅಂದರೆ ನಾನಾ ಗುಣಗಳು ಶ್ರುತಿಗಳಲ್ಲಿ ದೇವತೆಗಳು ಹೇಳಿರೋದ್ರಿಂದ ಆ ರೀತಿ ಮಾಡಬಹುದು. ಒಂದರ್ಥದಲ್ಲಿ ಅನಿಷಿದ್ಧ ಗುಣಾನಾಂ ವಾಕ್ಯಾನ್ವಯ ನ್ಯಾಯೇನ ಉಪಸಂಹಾರ ಶಾಖಾಚು ಇತ್ಯಾದಿ ವಿಶೇಷ. ಕೆಲವು ಗುಣಗಳನ್ನು ಅನಿಷಿದ್ಧ ಗುಣಗಳನ್ನು ಒಬ್ಬರಿಂದ ಮತ್ತೊಬ್ಬರಲ್ಲಿ ಅನುಸಂಧಾನ ಮಾಡಿದರೆ ಏನು ದೋಷ ಅಲ್ಲ. ಆದರೆ ಯಾವುದವರಿಗೆ ಸ್ಪೆಸಿಫಿಕ್ ಆಗಿರುತ್ತೆ ಆ ಗುಣವನ್ನು ಮಾತ್ರ ಬೇರೆಯವರಲ್ಲಿ ಅನುಸಂಧಾನ ಮಾಡದೆ ಅವರಲ್ಲಿ ಮಾತ್ರ ಮಾಡಬೇಕು. ಆ ಮೇಲ್ಮೇಲೆ ದೇವತೆಗಳಂತೂ ಮಾಡಲೇಬಹುದು. ಸಮಾದರು ಆಗಿರತಕ್ಕಂಥ ದೇವತೆಗಳಿಗೆ ಉತ್ತಮರಾದ ದೇವತೆಗಳಿಗೆ ಅನುಸಂಧಾನ ಮಾಡಲು ದೋಷ ಇಲ್ಲ. ಕಡಿಮೆಯವರಲ್ಲಿ ಮಾಡಬೇಕಂತ ಕೇಳಿದರೆ ಅನಿಷಿದ್ಧ ಗುಣಗಳನ್ನು ಮಾಡಬಹುದು. ಮಹಾತ್ಮ್ಯ ರಾಯರ ಬಗ್ಗೆ ಹೇಳಿದರು, ನಾಥ ಸರ್ವವಿದ್ಯಾ ಪ್ರವೀಣವನ್ನು ರಾಘವೇಂದ್ರ ಅನ್ನ ವಿದ್ಯತೆ. ರಾಘವೇಂದ್ರ ಬಿಟ್ಟು ಯಾರೋ ವಿದ್ಯಾಪ್ರವೀಣರೇ ಇಲ್ಲ ಅಂತ ಹೇಳಿಬಿಟ್ರೆ ಟೀಕಾರಾಯರಲ್ಲಿ ನವಿರಲ್ವೇನಾಗಿದ್ದರೆ ಅದನ್ನು ಏನು ಅರ್ಥ ಮಾಡಬೇಕು? ಅವರನ್ನು ಬಿಟ್ಟು ಕೆಳಗಿನವರು ಅಂತ. ಅವರನ್ನು ಬಿಟ್ಟು ಕೆಳಗಿನ ಅನಂತರದವರು, ಅವ್ರ ಕೆಳಗಿನವರು ಯಾರೂ ಇಲ್ಲ. ಅದು ಅರ್ಥ ಸಂಕೋಚ ಮಾಡಬೇಕು. ಅರ್ಥ ಇಲ್ಲದೆ ಬೇರೆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರಲ್ಲಿ ಹೇಳಿದಾಗ ಅಥವಾ ದೊಡ್ಡವರು ಹೇಳಿದಾಗ ಅದು ಯೋಗ್ಯವಾಗಿ ಕೂಡಿಬಿಡುತ್ತೆ. ಸತ್ಯ ಸರ್ಮರತ ಹೆಚ್ಚ ಅಂತ ವಾಯುದೇವರು ಹೇಳಿದರೆ, ಟೀಕಾರಾದ್ರು ಹೇಳಿದರೆ ಕರೆಕ್ಟೇ. ಯಾಕೆ ಇವರಲ್ಲಿ ಹೇಳಿದ್ರೆ ಅವ್ರಿಗೆ ಒಂದೇ ಬರುತ್ತೆ. ಇವು ಅದಕ್ಕೆ ಹೇಳ್ತಾರೆ. ಆದ್ದರಿಂದ ವಿಶೇಷ ವಿರುದ್ಧ ಅನಿಷಿದ್ಧ ಗುಣಾನ, ಯಾವ ಗುಣ ನಿಷಿದ್ಧ ಅಲ್ಲ ಅಂಥ ಗುಣಗಳನ್ನು ಅನುಸಂಧಾನ ಮಾಡಿದರೆ ತಪ್ಪಲ್ಲ. ಅದಕ್ಕೆ ಉತ್ತಮೇಶು ಅಧಮ ಗುಣಾಪೇಕ್ಷೆಯ ಮಂತ್ರಾಧಿಪತ್ವಾಯಿ, ಉತ್ತಮರಲ್ಲಿ ಅಧಮ ಗುಣಗಳು ಇದ್ದೇ ಇರುತ್ತೆ. ಆದ್ದರಿಂದಾಗಿನೇ ಅರಿತ ಅನುಸಂಧಾನ ಮಾಡಿದಂಥ ದೋಷವೇ ಇಲ್ಲ. ಆದರೆ ಸ್ಪೆಸಿಫಿಕ್ ಆಗಿರೋ ಗುಣಗಳನ್ನು ಮಾತ್ರ ಅವರಲ್ಲೇ ಅನುಸಂಧಾನ ಮಾಡಬೇಕು, ಬೇರೆ ಅವರಲ್ಲ. ನಚ ಭೂಮಗುಣಸ್ಯ ಉಪಾಸಕಂ ಪ್ರತಿ ವಿಶೇಷಾಭಾವೇಪಿ ತತ್ತದಿಷ್ಟ ಗುಣಾನುಸಾರೇಣ ಫಲೋಪಪತ್ತೇ ಇತಿ ಅವಿಶೇಷ. ಭೂಮೈವ ದೇವ ಪರಮೋ ಹ್ಯುಪಾಸ್ಯೋ ನೈವಾ ಭೂಮ ಫಲಮೇಷಾಂ ವಿಧತ್ತೆ ಇತ್ಯಾದಿ ಶಿಷ್ಟೇ. ನಚ ಭೂಮಗುಣಸ್ಯ ಉಪಾಸಕಂ ಪ್ರತಿ ವಿಶೇಷಾಭಾವೇಪಿ ತತ್ತದಿಷ್ಟಗುಣಾನುಸಾರೇಣ ಫಲೋಪಪತ್ತಿ ರೀತಿಯ ವಿಶೇಷ. ಈಗ ಭೂಮಗುಣವನ್ನು ಉಪಾಸನೆ ಮಾಡಬೇಕು ಅಂತ ಇಟ್ಕೊಂಬೋಣ. ಆದರೆ ಎಲ್ಲ ಗುಣಗಳು ಪರಮಾತ್ಮನ ಗುಣಗಳು ಮುಖ್ಯ ಗುಣಗಳಿವೆ. ಆದರೆ ಭೂಮಗುಣಗಳನ್ನು ವಿಶೇಷ ಉಪಾಸನೆ ಮಾಡತಕ್ಕಂಥ ಕಾರಣ ಏನಿದೆ? ಆದ್ದರಿಂದ ತತ್ತದಿಷ್ಟಗುಣಾನುಸಾರೇಣ ಫಲೋಪಪತ್ತಿ, ನಮಗೆ ಯಾವ ಗುಣಗಳು ಯಾವ ಒಂದು ಫಲ ಅಪೇಕ್ಷಿತವಾಗಿರುತ್ತೋ ಅಂಥ ಗುಣಗಳನ್ನು ದೇವರಲ್ಲಿ ಉಪಾಸನೆ ಮಾಡಿದರೆ ಸಾಕು. ಭೂಮಗುಣವನ್ನು ಮಾಡಬೇಕಾಗಿಲ್ಲ. ಭೂಮ ಅಂದರೆ ಪೂರ್ಣ, ಪೂರ್ಣತ್ವ ಅನ್ನೋ ಗುಣವನ್ನು ಉಪಾಸನೆ ಮಾಡಬೇಕಾಗಿಲ್ಲ. ಜ್ಞಾನಪೂರ್ಣ, ಜ್ಞಾನಯುಕ್ತ, ಆನಂದಯುಕ್ತ ಅಂತ ಉಪಾಸನೆ ಮಾಡೋಣ. ಆದರೆ ಪೂರ್ಣತ್ವ ಯಾಕೆ ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಹೇಳುತ್ತಾರೆ, ಹಾಗಲ್ಲ. ಭೂಮಗುಣ ಅಂಬೋದು ಏನದು? ವಿಶಿಷ್ಟವಾದ ಗುಣ. ಓಂ ಭೂಮ್ನಃ ಕೃತವಜ್ಜಾಯಷ್ಟಂ ತಥಾ ತದರ್ಶಯತಿ ಓಂ ಮತ್ತು ಬ್ರಹ್ಮಸೂತ್ರ. ಭೂಮಗುಣ ಪೂರ್ಣತ್ವ ಹೇಳೋದ್ರಿಂದ ಆ ಗುಣವನ್ನು ಮಾತ್ರ ಯಾವ ಕಾಲಕ್ಕೂ ಕೂಡ ಏನು ಮಾಡಬೇಕು? ಜ್ಞಾನವಂತ, ಜ್ಞಾನಪೂರ್ಣ ಆ ರೀತಿ ಮಾಡಬೇಕು. ಆನಂದಪೂರ್ಣ, ದೇವರಲ್ಲಿ ಏನೇ ಗುಣವಂತ ಉಂಡೇ ಅಂತ ಮಾಡಬೇಕು. ಅದನ್ನು ಉಳಿದರಲ್ಲಿ ಜ್ಞಾನಾನಂದಾದಿಗಳಿವೆ, ಅದು ಪೂರ್ಣತ್ವ ಯಾವರಲ್ಲಿ ಮಾಡಬೇಕು? ದೇವರಲ್ಲೇ ಮಾಡಬೇಕಾದ್ರಿಂದ ಭೂಮತ್ವ ಅಂಬೋದು ಎಲ್ಲ ಗುಣಗಳಿಗೆ ಕಾಮನ್ ಫ್ಯಾಕ್ಟರ್ ಆಗಿ ದೇವರಲ್ಲೇ ಆರಾಧನೆ ಮಾಡಲೇಬೇಕಾದ್ರಿಂದಾಗಿನೇ ಉಳಿದ ಗುಣಗಳಂತೆ ಭೂಮಗುಣವನ್ನು ನಾವು ಯಾವುದೋ ಕಾಲಕ್ಕೆ ಮಾತ್ರ ಮಾಡ್ತೇವೆ ಅಂದರೆ ಸಾಲದು. ಭೂಮೈವ ದೇವ ಪರಮೋಹಿ ಉಪಾಸ್ಯೋ, ಅದಕ್ಕೆ ಶ್ರುತಿ ಹೇಳ್ತಾ ಇತ್ತು. ದೇವರನ್ನು ಯಾವಾಗಲೂ ಕೂಡ ಏನಂತ ಉಪಾಸನೆ ಮಾಡಬೇಕು? ಪೂರ್ಣ ಅಂತಲೇ ಉಪಾಸನೆ ಮಾಡಬೇಕು. ಉಪಾಸ್ಯೋ ನೈವ ಅಭೂಮ ಫಲಮೇಷಾಂ ವಿಧತ್ತೆ ಇತ್ಯಾದಿ ಶಿಷ್ಟೇ ಅಭೂಮ ಪೂರ್ಣನಲ್ಲದವನು ಪರಿಪೂರ್ಣ ಫಲವನ್ನು ಕೊಡೋ ಸಾಧ್ಯತೆಯೇ ಇಲ್ಲ. ಆದ್ದರಿಂದಾಗಿನೇ ಇಷ್ಟಗುಣ ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ, ಇಷ್ಟಫಲ ಬೇಕು ಅಂತ ಇಟ್ಕೊಂಡ್ರು ಕೂಡ ದೇವರಲ್ಲಿ ಏನಿರಬೇಕು, ದೇವರಲ್ಲಿ ಏನು ಇರಬೇಕು, ಪೂರ್ಣತ್ವನೇ ಚಿಂತನೆ ಮಾಡಬೇಕೇ ಹೊರತು ಆಯಾ ಗುಣ ಪ್ಲಸ್ ಪೂರ್ಣತ್ವ ಇರಲೇಬೇಕು. ಇತ್ಯಾದಿ ಶಿಷ್ಟೇ ನಚ ಭೂಮಗುಣ ಉಪಾಸಕಾನಾಂ ಏಕಪ್ರಕಾರೇಣ ಇವ ಪ್ರತೀಯತೆ ಇತ್ಯಂಗೀಕಾರ್ಯಂ ವಿಶೇಷಸ್ಯ ಕಲ್ಪನೋಪಪತ್ತೇ ರೀತಿ ನ ಮಂತವ್ಯಂ. ನಚ ಭೂಮಗುಣ ಉಪಾಸಕಾನಾಂ ಏಕಪ್ರಕಾರೇಣ ಇವ ಪ್ರತೀಯತೆ, ಈ ಭೂಮಗುಣ ಅಂಬುದು ಉಪಾಸಕರಿಗೆ ಒಂದೇ ರೀತಿಯಲ್ಲಿ ಕಾಣುತ್ತೆ ಅಂತ ಅಂಗೀಕಾರ ಮಾಡಕೂಡುದು. ವಿಶೇಷಸ್ಯ ಕಲ್ಪನೋಪಪತ್ತೆ ರೀತಿ ನ ಮಂತವ್ಯಂ, ವಿಶೇಷಸ್ಯ ಕಲ್ಪನೋಪಪತ್ತೇ, ವಿಶೇಷವನ್ನು ನಾವು ಕಲ್ಪನೆ ಮಾಡಬೇಕಾದ ಕಾರಣ ಇಲ್ಲ. ಆದ್ದರಿಂದ ಈ ಭೂಮಗುಣ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಉಪಾಸರಿಗೆ ಬರುತ್ತೆ ಅಂತ ಹೇಳಾಗಿಲ್ಲ. ಯಾತಕ್ಕೆ ಯಾವ ಅನೇವಾಧಿಕಾರೇಶು ವಿಶೇಷೋ ಅನೂನ ಏವಹಿ ತಥೋ ಭೂಮತ್ವ ದೃಷ್ಟೌ ಚ ಬ್ರಹ್ಮಾದೀನಾಂ ಪೃಥಕ್ ಪೃಥಕ್ ಇತಿ ವಿಶೇಷಸ್ಯ ಅನೂನತ್ವವಚನ. ಯಾವಾಗಲೂ ಕೂಡ ದೇವರನ್ನು ಪೂರ್ಣ ಅಂತ ಉಪಾಸನೆ ಮಾಡಿದರೂ ಕೂಡ ಪೂರ್ಣತ್ವದ ಉಪಾಸನೆಯನ್ನು ಯಥಾಯೋಗ್ಯವಾಗಿಯೇ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ, ಈ ನೊಣನು ಹಾರತ್ತೆ, ಸೊಳ್ಳೆ ಹಾರತ್ತೆ, ಪಕ್ಷಿಗಳು ಹಾರತ್ತೆ, ಗರುಡನು ಹಾರತಾರೆ. ನಭ ಪತಂತಿ ಆತ್ಮಸಮಂ ಪತತ್ರಿಣ ತಥಾಕ್ಷಮಂ ವಿಷ್ಣುಗತಿಂ ವಿಪಶ್ಚಿತ ಅಂತ ಭಾಗವತ ವಾಕ್ಯ. ಎಲ್ಲರಿಗೂ ಹಾರಲಕ್ಕೆ ಬಂದರೂ ಕೂಡ ಎಲ್ಲರಿಗೂ ಒಂದೇ ರೀತಿ ಹಾರಲಕ್ಕೆ ಬರೋದಿಲ್ಲ. ಆದ್ದರಿಂದ ಭೂಮತ್ವವು ಕೂಡ ಅವರವರಿಗೆ ತಕ್ಕಂತೆ ಅರ್ಥ ಆಗುತ್ತೆ. ಆದರೆ ಪರಮಾತ್ಮ ಎಂಥವನು ಅಬ್ಸಲ್ಯೂಟ್ಲಿ ಪೂರ್ಣ, ಆ ಬಗ್ಗೆ ಸಂಶಯ ಇಲ್ಲ. ಆದರೆ ಸಾಮಾನ್ಯತಾ ಪೂರ್ಣತ್ವ ಎಲ್ಲರಿಗೂ ಅರ್ಥವಾದರೂ ಕೂಡ ಪೂರ್ಣತ್ವದ ವಿಶೇಷ ಮಾತ್ರ ಏನಾಗುತ್ತೆ, ಯೋಗ್ಯತೆಗೆ ತಕ್ಕಂತೆ ಹೆಚ್ಚೆಚ್ಚಾಗಿ ತಿಳಿಯುತ್ತೆ ಅಂತ ಹೇಳಿದ. ಯಾವಾನೇವ ಅಧಿಕಾರೇಶು ವಿಶೇಷೋ ಅನೂನ ಏವಹಿ, ಅಧಿಕಾರ ಅನ್ನೋದು ವಿಶೇಷವಾಗಿ, ಅನೂನ ಅಂದರೆ ಕಡಿಮೆ ಆಗದೇ ಇರುತ್ತಲ್ಲ. ತಥೋ ಭೂಮತ್ವ ದೃಷ್ಟೌ ಚ ಬ್ರಹ್ಮಾದೀನಾಂ ಪೃಥಕ್ ಪೃಥಕ್, ಅದರಂತೆ ಭೂಮತ್ವ ಅಂಬದವರಿಗೆ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ. ಇದು ವಿಶೇಷಸ್ಯ ಅನೂನತ್ವ ವಚನ. ಈಗ ವಿಶೇಷ ಅನ್ನೋದು ಕಡಿಮೆ ಅಲ್ಲ ಅಂತ ಹೇಳಿರೋದ್ರಿಂದ ಅಂದರೆ ವಿಶೇಷ ಇದೆ, ಭೂಮಗಳ ಉಪಾಸನೆಯಲ್ಲೂ ಕೂಡ ವಿಶೇಷ ಇದೆ ಅಂತ ಅರ್ಥ. ವಿಶ್ವ ಕಲ್ಪನಾ ವಿಶೇಷ ಅದು ಅರ್ಥ ಇರಿ ಅನ್ವಯ ಬೇರೆ ರೀತಿ ಮಾಡ್ಕೋಬೇಕಷ್ಟೆ. ವಿಶೇಷಸ್ಯ ಕಲ್ಪ ವಿಶೇಷ ಅಂಬುದು ಕಲ್ಪನೆಯಿಂದ ಮಾಡಿದ್ದಷ್ಟೇನೆ, ಆ ರೀತಿ ತಿಳ್ಕೋಬೇಕು. ಅನುಪಪನ್ನ ಅಂಬುದು ವ್ಯಂಗ್ಯವಾಗಿದೆ ಯಾವುದಂತೆ ನಾವು ಆಕ್ಷೇಪ ಅರ್ಥ ತಿಳ್ಕೊಬಿಟ್ಟೆ ಸರಿ. ವಿಶೇಷ ಕಲ್ಪನೆ ಮಾಡಿದಾಗ ಅಷ್ಟೇನೆ, ಅದರಿಂದ ವಿಶೇಷ ಇಲ್ಲ ಅಂತ ಯಾಕನ್ನಬಾರ್ದು ಅದಕ್ಕೆ ಹೇಳ್ತಾರೆ ಅದು ಹಾಗಲ್ಲ. ನಚ ಶುದ್ಧ ಮೋಕ್ಷ ಸಾಧನ ವೈರೂಪ್ಯಾತ್ ಮೋಕ್ಷ ಸಾಧನತ್ವೇನ ಉಪದಿಷ್ಟಂ ವಿನಾ ವಿಷ್ಣೋರೇವ ಉಪಾಸನಾಂತರಸ್ಯ ಅಕರ್ತವ್ಯತಾ ಅವಿಘ್ನತಾ ಸಾಧನತ್ವಾ. ನಚ ಶುದ್ಧ ಮೋಕ್ಷ ಸಾಧನ ವೈರೂಪ್ಯ ಮೋಕ್ಷ ಸಾಧನತ್ವೇನ ಉಪದಿಷ್ಟಂ ವಿನಾ ವಿಷ್ಣೋರೇವ ಉಪಾಸನಾಂತರಸ್ಯ ಅಕರ್ತವ್ಯತಾ ಅವಿಘ್ನತಾ ಸಾಧನತ್ವಾ. ಈಗ ಏನು ಹೇಳಿದ್ದೀರಿ, ಬಿಂಬರೂಪ ಉಪಾಸನೆಯಿಂದನೇ ಮೋಕ್ಷ ಅಂತ ಹೇಳಿದ್ದೀರಿ. ಬಿಂಬರೂಪವನ್ನು ಯಾರು ಹೇಳ್ಕೊಡ್ತಾರೆ, ಗುರುಗಳು ನೀತ ಗುರುಗಳು ಉಪಾಸನೆಯನ್ನು ಮಾಡ್ತಾರೆ. ಅಂದಮೇಲೆ ನೀತ ಗುರುಗಳು ಸಿಕ್ಕ ನಮಗೆ ಬಿಂಬರೂಪ ಉಪಾಸನೆ ಮಾಡಿದ ಮೇಲೆ ಅದನ್ನಷ್ಟೇ ಉಪಾಸನೆ ಮಾಡೋಣ, ಬೇರೆ ರೂಪಗಳು ಉಪಾಸನೆ ಯಾತಕ್ಕೆ ಬೇಕು, ಬೇಕಾಗಿಲ್ಲ. ಅರ್ಥ ಆಯ್ತಾ, ಯಾವ ರೂಪವನ್ನು ಉಪಾಸನೆ ಮಾಡಬೇಕು ಎಂದು ಗುರುಗಳು ಹೇಳ್ತಾರೋ ಆ ರೂಪ ಒಂದೇ ಉಪಾಸನೆ ಮಾಡೋಣ, ಆದರೆ ಉಳಿದ ರೂಪಗಳು ಬೇಕಾಗಿಲ್ಲ. ಉದಾಹರಣೆಗೆ ಕೃಷ್ಣರೂಪ ಬಿಂಬರೂಪ ಅಂತ ಹೇಳಿದರೆ ಕೃಷ್ಣರೂಪ ಅಷ್ಟೇ ಉಪಾಸನೆ ಮಾಡೋಣ, ನೃಸಿಂಹಾದಿ ರೂಪಗಳು ಉಪಾಸನೆ ಬೇಕಿಲ್ಲ ಅಂತ ಯಾಕೆ ತಿಳ್ಕೊಳ್ಬಾರದು, ಇದು ಪ್ರಶ್ನೆ. ಅದು ಇನ್ನೊಂದು ಪ್ರಶ್ನೆ ಅದೇ ರೀತಿಯೇ, ಇನ್ನೂ ಇದೆ ಗುಣಮೇ ಸಿಕ್ಕಿಲ್ಲ, ಅದು ಬಿಂಬರೂಪವನ್ನು ಹೇಳಿಲ್ಲ, ಅದರಿಂದ ಅಲ್ಲಿವರೆಗೂ ಉಪಾಸನೆ ಮಾಡೋದೇ ಬೇಕಾಗಿ ಗೊತ್ತಾಗಿಲ್ಲ ನಮಗೀಗ. ಅದನ್ನು ಆ ರೀತಿಯೇ ಯಾಕೆ ಅನ್ಕೋಬಾರ್ದು ಮತ್ತೆ, ಯಾಕೆ ಬಿಂಬರೂಪ ಗೊತ್ತಿಲ್ಲ ಬೇರೆ ರೂಪದಿಂದ ಮೋಕ್ಷ ಆಗೋದಿಲ್ಲ, ಹೌದಲ್ಲ, ಬೇರೆ ಉಪಾಸನೆ ಮಾಡಿ ಯಾತಕ್ಕೆ ಉಪಯೋಗ ಇಲ್ಲ, ಮೋಕ್ಷ ಆಗೋದಿಲ್ಲ, ಬಿಂಬರೂಪ ಗೊತ್ತಿಲ್ಲ ಆದ್ದರಿಂದ ಮೊದಲು ಮಾಡೋದಿಲ್ಲ. ಗೊತ್ತಾದ ಮೇಲೆ ಅದು ಬೇರೆ ರೂಪದಲ್ಲಿ ಮಾಡೋದು, ಅದೊಂದೇ ಮಾಡೋದು, ಮೊದಲು ಯಾವುದೂ ಮಾಡೋದಿಲ್ಲ, ಆಮೇಲೆ ಒಂದು ಮಾಡ್ತೇವೆ. ಎಲ್ಲರೂ ಉಪಾಸನೆ ಯಾಕೆ ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಉತ್ತರ ಕೊಡ್ತಾರೆ, ಹಾಗಲ್ಲ ನೋಡಿ. ನಚ ಶುದ್ಧ ಮೋಕ್ಷ ಸಾಧನ ವೈರೂಪ್ಯ ಮೋಕ್ಷ ಸಾಧನತ್ತೇನ ಉಪದಿಷ್ಟಂ ವಿನಾ ವಿಷ್ಣೋರೇವ ಉಪಾಸನಾಂತರಸ್ಯ ಕರ್ತವ್ಯತ. ವಿಷ್ಣುವಿನ ಬೇರೆ ರೂಪ ಉಪಾಸನೆ ಮಾಡಕೂಡುದು ಅಂತ ತಿಳ್ಕೊಳ್ಳಬಾರದು, ಮಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವಿಘ್ನತಾ ಸಾಧನತ್ವ ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ನೃಸಿಂಹಾದಿ ರೂಪಗಳು ಬಿಂಬರೂಪ ಅಲ್ಲದೆ ಹೋದರೂ ಕೂಡ ಅದು ಉಪಾಸನೆ ಮಾಡೋದ್ರಿಂದ ಏನಾಗುತ್ತೆ, ಮೋಕ್ಷ ಸಾಧನೆಗೆ ಬರತಕ್ಕಂಥ ವಿಘ್ನಗಳು ಪರಿಹಾರವಾಗೋದ್ರಿಂದ ಅವನ್ನು ಮಾಡಬೇಕು ಅಂತ ಹೇಳ್ತಾರೆ. ನೃಸಿಂಹ ರೂಪದ ಉಪಾಸನೆ, ರಾಮರೂಪ, ಕೃಷ್ಣರೂಪ, ವರಾಹರೂಪ, ಹಯಗ್ರೀವ ರೂಪ ಉಪಾಸನೆಯಿಂದ ಏನು ವಿಶೇಷವಾದಂತಹ ವಿಘ್ನ ಪರಿಹಾರ ರೂಪವಾದ ಫಲ ಇರೋದ್ರಿಂದ ಏನು ಮಾಡಬೇಕು, ಬಿಂಬರೂಪದ ಜೊತೆ ಅವನು ಉಪಾಸನೆ ಮಾಡಬೇಕು. ಬಿಂಬರೂಪದ ಗೊತ್ತಾಗಕ್ಕಿಂತ ಮುಂಚೆ ಅವನು ಮಾಡಲೇಬೇಕು, ಯಾಕೆ ವಿಘ್ನ ಪರಿಹಾರ ಆಗಬೇಕಾದ್ರಿಂದ ಮಾಡಬೇಕು, ಆಮೇಲೆ ವಿಶೇಷವಾದ ವಿಘ್ನ ಪರಿಹಾರಕ್ಕೋಸ್ಕರ ಮಾಡಬೇಕು. ಆದ್ದರಿಂದ ದೇವರ ಬಿಂಬರೂಪ ಉಪಾಸನೆ ಜೊತೆಗೆ ಉಳಿದ ರೂಪಾಸನೆ ಕೂಡ ಎಷ್ಟು ಸಾಧ್ಯವಾಗುತ್ತಷ್ಟು ಮಾಡಲೇಬೇಕು ಅಂತ ಅರ್ಥ. ನಚ ಕಾಮ್ಯ ಸಾಧನಾನಾಮಪಿ ಗುಣಾನಾಂ ಅಂಗತ್ವಾದೇವ ಉಪಸಂಹರ್ತವ್ಯತಾ ನಿಯಮಃ ಅನುಪಸಂಹಾರೇ ವಿರೋಧಾಭಾವ ಕಾಮ್ಯಾನಾಂ ಅನಿಯತಾಂಗತ್ವಾಚ್ಯ. ಅರ್ಥಾದಿ ಧರ್ಮಸಿದ್ಧೌ ಹಿ ನಾನಿಯತ್ಯ ಅಂಗಮಿಷ್ಯತೆ ಇತಿ ಬ್ರಹ್ಮತರ್ಕೇ. ನಚ ಕಾಮ್ಯಸಾಧನಾನಾಮಪಿ ಗುಣಾನಾಂ, ಕೆಲವು ಇಷ್ಟ ಸಾಧನವಾದ ಗುಣಗಳೇ ಇರುತ್ತೆ, ಅಂಥ ಗುಣಗಳನ್ನು ಅಂಗತ್ವಾದೇವ ಉಪಸಂಹರ್ತವ್ಯತಾ ನಿಯಮ ಇತಿ ನ ವಕ್ತವ್ಯಂ. ಅವನ್ನು ಕೂಡ ಅಂಗತ್ವೇನ ಅಂಗತ್ವಾದೇವ, ಅವು ಕೂಡ ನಮ್ಮ ಸಾಧನೆಗೆ ಅಂಗವಾಗಿರೋದರಿಂದ ಅವನ್ನು ಕೂಡ ಉಪಾಸನೆ ಮಾಡಬೇಕು ಅಂತ ಹೇಳಿ ನಿಯಮ ಮಾಡಿಕೊಳ್ಬೇಕಂತ ಕೇಳಿದರೆ, ಅನುಪಸಂಹಾರೇ ವಿರೋಧಾಭಾವ, ಅನುಪಸಂಹಾರೇ ವಿರೋಧಾಭಾವ, ಹಾಗೆ ಉಪಸಂಹರ್ತವ್ಯತಾ ನಿಯಮ ನ ಅಂದರೆ ಕಾಮ್ಯ ಗುಣಗಳು ಕೂಡ, ಕಾಮ್ಯ ಅಂದರೆ ಇಷ್ಟ ಸಾಧನವಾದ ಗುಣಗಳು ಕೂಡ ಪರಮಾತ್ಮನ ಉಪಾಸನೆಗೆ ಅಂಗವಾಗಿರೋದ್ರಿಂದ ಅವುಗಳನ್ನು ಕೂಡ ಉಪಾಸನೆ ಮಾಡಲೇಬೇಕು ಅಂತ ಕೇಳಿದರೆ, ನ ನಿಯಮ ಏನೂ ಇಲ್ಲ, ಅನುಪಸಂಹಾರ ವಿರೋಧಾಭಾವ, ಅವನ್ನೆಲ್ಲ ಉದಾಹರಣೆ ಉಪಸಂಹಾರ ಮಾಡದೆ ಹೋದರೂ ಕೂಡ ಏನಾಗುತ್ತೆ, ಏನು ದೋಷ ಇಲ್ಲ. ಕಾಮ್ಯಾನಾಂ ಅನಿಯತಾಂಗತ್ವಾಚ್ಯ, ಇಷ್ಟವಾಗಿರ್ತಕ್ಕಂಥ ಪದಾರ್ಥಗಳು ಸಾಧನೆಗೆ ನಿಯತ ಅಂತ ಅನಿಸೇ ಇಲ್ಲ, ಅದರಿಂದಾಗಿನೇ ಅವನು ಮಾಡಬೇಕಾದ ಕಾರಣ ಇಲ್ಲ. ಅರ್ಥಾದಿ ಧರ್ಮಸಿದ್ಧವು ನಾ ನಿಯತ್ಯ ಅಂಗಮಿಷ್ಯತಿ. ಅರ್ಥ ಯಾವ ಇಷ್ಟಗಳು ಅಂದರೆ ಅರ್ಥಾದಿಗಳು, ಅರ್ಥ ಕಾಮ ಧರ್ಮ ಅರ್ಥ ಕಾಮ ಮೊದಲಾದ ಕಾಮನೆಗೆ ವಿಷಯವಾಗತಕ್ಕಂತಹ ಗುಣಗಳನ್ನು ಅವು ನಿಯತವಾದ ಅಂಗವಲ್ಲ, ಬೇಕಾದ್ರೆ ಮಾಡಬಹುದು, ನಿಯಮ ಇಲ್ಲ ಅಷ್ಟೇ. ಉಪಸಂಹರ್ತವ್ಯತ ನಿಯಮ ನ ಮಾಡಲೇಬೇಕು ಅಂತ ನಿಯಮ ಇಲ್ಲ, ಬೇಕಾದ್ರೆ ಮಾಡಬಹುದು ಸಹಕಾರ ಮಾಡದೇ ಇರಬಹುದು, ಆದರೆ ಯಾವುದು ನಿಯತವೋ ಅದನ್ನು ಮಾತ್ರ ಮಾಡಲೇಬೇಕು. ಉಳಿದವುಗಳನ್ನು ವಿಜ್ಞಾದಿ ಪರಿಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಆದರೆ ಯಾವ ಗುಣಗಳು ಕೆಲವು ಕೇವಲ ಕೆಲವು ಇಷ್ಟಗಳನ್ನು ಮಾತ್ರ ಸಂಪಾದನೆ ಮಾಡಿಕೊಡ್ತಕ್ಕಂಥ ಗುಣಗಳಿವೆ ಅವನ್ನು ಮಾಡಲೇಬೇಕು ಅಂತ ನಿಯಮ ಇಲ್ಲ, ಯಾವುದೋ ಪ್ರಸಂಗಕ್ಕೆ ಮಾಡಿದರೆ ತಪ್ಪು ಅಲ್ಲ. ನಚ ದೇವಾದೀನಾಮಿತಿ ತತ್ರೈವ ವಿಶೇಷ ವಚನಾಭಾವ ಬ್ರಹ್ಮಾಶಿರಸಿ ಲಲಾಟೆ ರುದ್ರ ಇತ್ಯಾದೀನಾಂ ನಾ ಅವಶ್ಯ ಉಪಾಶ್ಯತಾ. ದೇವಾದೀನಾಮೇವ ಧ್ಯಾಯೇತ್ ಅಂಗೇಷು ಅಂಗದೇವತಾಃ ಪರಸ್ಯ ವಿಶಿಷ್ಟಾಹಿ ಗುಣಾಃ ಮುಕ್ತೌ ದೇವಾನಾಂ ಭವಂತಿ ತೇಹಿ ತಾದೃಶಾಃ ತೇಹಿ ಹರೇರನುರೂಪಾಃ ಇತಿ ಶ್ರುತೇಹಿ ಗುಣವಿಶೇಷ್ಯ. ನಚ ದೇವಾದೀನಾಮಿತಿ ತತ್ರೈವ ವಿಶೇಷವಚನಾಭಾವ ಬ್ರಹ್ಮಾ ಶಿರಸಿ ಲಲಾಟೆ ರುದ್ರ ಇತ್ಯಾದೀನಾಂ ನಾ ಅವಶ್ಯ ಉಪಾಸ್ಯತ. ಈಗ ಬೇರೆ ದೇವತೆಗಳ ಉಪಾಸನೆ ನಮಗೆ ಬೇಕಿಲ್ಲ, ಮೋಕ್ಷ ಕೊಡ್ತಕ್ಕಂಥವ್ರು ಯಾರು, ವಿಷ್ಣು. ಉಳಿದೇವ ಉಪಾಸನೆ ಮಾಡೋದಿಲ್ಲ, ಮಾಡಬೇಕಂತ ವಿಶೇಷ ವಚನ ಏನೂ ಇಲ್ವಲ್ಲ ಅಂತ ಕೇಳಿದರೆ, ಯಾರಿದ್ದು ಉಪಾಸನೆ ಮಾಡಬೇಕಾಗಿಲ್ಲ ಅಂದರೆ ಬ್ರಹ್ಮಾ ಶಿರಸಿ ಲಲಾಟೆ ರುದ್ರ, ಪರಮಾತ್ಮರ ಶಿರಸ್ಸಿನೊಳಗೆ ಬ್ರಹ್ಮದೇವರು ಆಶ್ರಯ ಪಡ್ಕೊಂಡಿದ್ದಾರೆ, ಲಲಾಟದಲ್ಲಿ ರುದ್ರದೇವರು ಇದ್ದಾರೆ ಅಂತ ಅಂಗದೇವತೆಗಳು ಅನ್ಸಿದ್ರು ಅವರು. ಅಂಗದೇವತೆಗಳು ಅಂದ್ರೇನು, ಪರಮಾತ್ಮರ ಅಂಗಗಳಲ್ಲಿ ನೆಲೆಸಿರ್ತಕ್ಕಂಥವು, ಎಲ್ಲಿಂದ ಅವತಾರ ಮಾಡಿರ್ತಾರೋ ಅಲ್ಲಿ ನೆಲೆಸಿರ್ತಾರೆ, ಗೊತ್ತಾಯ್ತಾ. ಚಂದ್ರಮ ಮನಸೋ ಜಾತಃ ಜಷ್ಟೋ ಸೂರ್ಯ ಅಜಾಯತ, ಆಯಾ ದೇವತೆಗಳೇನು ಮಾಡ್ತಾರೆ ಅಲ್ಲಲ್ಲೇ ನೆಲೆಸಿರ್ತಾರೆ, ಮತ್ತು ಮೋಕ್ಷದಲ್ಲೂ ಕೂಡ ಇಲ್ಲಿರ್ತಾರೆ ಅವರು, ಅಲ್ಲೇ ಸಾಹಿತ್ಯ ಮೋಕ್ಷವನ್ನು ಅಂತಾರೆ. ಸೋತ್ಪತ್ಯಂಗಂ ಹಿ ದೇವಾನಾಂ ಅಂತ ಹೇಳ್ತಾರೆ, ಯಾವ ಅಂಗಗಳಿಂದ ಪರಮಾತ್ಮನ ಅವಯವಗಳಿಂದ ದೇವತೆಗಳು ಪುರುಷ ಸೂಕ್ತದಲ್ಲಿ ಹೇಳಿದ ಕ್ರಮದಲ್ಲಿ ಹುಟ್ಟಿ ಬರ್ತಾರೋ ಅದೇ ರೀತಿಯ ಲಯ ಅಲ್ಲೇ ಲಯವನ್ನು ಹೊಂದುತ್ತಾರೆ, ಮೋಕ್ಷದಲ್ಲಿ ಅಲ್ಲೇ ಸಾಯುಜ್ಯವನ್ನು ಹೊಂದುತ್ತಾರೆ ಅಂತ ನಿಯಮ ಇದೆ. ಆದ್ದರಿಂದ ನಾವು ತಗೊಂಡು ನಾವೇನು ಮಾಡಬೇಕು ಅಂತ ಕೇಳಿದರೆ, ಹಾಗಿಲ್ಲ, ಅವರು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಬ್ರಹ್ಮಾಶಿರಸಿ ಲಲಾಟೆ ರುದ್ರ ಇತ್ಯಾದೀನಾಂ ನಾ ಅವಶ್ಯ ಉಪಾಸ್ಯತ ಇತಿ ನಾ, ಅವಶ್ಯ ಉಪಾಸನೆ ಮಾಡಬಾರದು ಅಂತ ಏನು ಮಾಡಬೇಕು ಅಂತ ನಾವು ತಿಳ್ಕೊಬೇಕಾಗಿಲ್ಲ ಅನ್ನೋದು ಸರಿಯಲ್ಲ. ಅದಕ್ಕೆ ದೇವಾದೀನಾಮೇವ ಧ್ಯಾಯೇತ್ ಅಂಗೇಶ್ವೇವ ಅಂಗೇಷು ಅಂಗದೇವತಾ ಪರಸ್ಯ ವಿಶಿಷ್ಟಾ ಹಿ ಗುಣಾ ಮುಕ್ತಾನಾಂ ಮುಕ್ತೌ ದೇವಾನಾಂ ಭವಂತಿ ತೇಹಿ ತಾದೃಶಾಃ ತೇಹಿ ಹರೇರನುರೂಪಾಃ ಇತಿ ಶ್ರುತೇರ್ ಗುಣವೈಶೇಷ್ಯ. ಇಲ್ಲಿ ಮುಕ್ತಿಯಲ್ಲಿ ಆಯಾ ದೇವತೆಗಳು ಅಲ್ಲಲ್ಲೇ ನೆಲೆಸಿರ್ತಾರಾದ್ದರಿಂದ ಆ ರೀತಿ ಉಪಾಸನೆ ಮಾಡಬೇಕಾದದ್ದು ಅತ್ಯಂತ ಮುಖ್ಯ. ಇಲ್ಲಿ ಎರಡು ರೀತಿ ಉಪಾಸನೆ, ಆಯಾ ದೇವತೆಗಳು ಆಯಾ ಅಂಗದಲ್ಲಿರ್ತಾರೆ, ಅಲ್ಲಿಂದನೇ ಹುಟ್ಟಿ ಬರ್ತಾರೆ, ಅಲ್ಲೇ ಲಯವನ್ನು ಕಾಣುತ್ತಾರೆ, ಅಲ್ಲೇ ಸಾಹಿತ್ಯವನ್ನು ಹೊಂದುತ್ತಾರೆ ಅಂತ ತಿಳ್ಕೊಳ್ಬೇಕಾದದ್ದು ಹರಿಸರ್ವೋತ್ತಮತ್ವ ಜ್ಞಾನ ಉಪಯೋಗವಾದರೆ ನಾವು ಮಾಡಬೇಕು. ಇನ್ನು ಆಯಾ ದೇವತೆಗಳಂತೂ ವಿಶೇಷವಾಗಿ ಅಲ್ಲಿ ಉಪಾಸನೆ ಮಾಡಬೇಕು, ಗೊತ್ತಾಯ್ತಾ. ಕಣ್ಣಿನಲ್ಲಿ ವಿಶೇಷವಾಗಿ ಸೂರ್ಯ ಉಪಾಸನೆ ಮಾಡಬೇಕು, ಅದಕ್ಕೆ ತಮ್ಮದೇ ಜಾಗ ಅದು. ಆದ್ದರಿಂದ ಆಯಾ ದೇವತೆಗಳು ಅಂಗಾವಬದ್ಧ ದೇವತೆಗಳು ಆ ರೀತಿ ಇದ್ದಾರೆ ಅಂತ ನಾವು ಉಪಾಸನೆ ಮಾಡಬೇಕು. ಆಯಾ ದೇವತೆಗಳ ಅಂಗವನ್ನು ವಿಶೇಷವಾಗಿ ಚಿಂತನೆ ಮಾಡಿದ್ರು. ಹೀಗಾಗಿ ಅವರಿಗೂ ಉಪಾಸನೆಗೆ ಎಲ್ಲರಂತೆ ಸಾಮಾನ್ಯ ಉಪಾಸನೆ ಮಾಡಿದ್ರೆ ಸಾಲದವರು. ಯಾರಿಗೆ ಉಪಾಸನೆ ಮಾಡಿ ವಿಶೇಷವಾಗಿ ಆ ಅಂಗದಲ್ಲೇ ಉಪಾಸನೆ ಮಾಡಬೇಕಾದ ನಿಯಮ ಉಂಟು. ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ತಮ್ಮ ಅಕೌಂಟ್ಸ್ ಅಡಿಗೆ ಕೊಡಬೇಕಲ್ಲ, ಹಾಗೆ ಎಲ್ಲೋ ಕೊಟ್ಟರೆ ಉಪಯೋಗ ಆಯಿತು. ಈ ಕ್ರಿಯೆ ಯಾವ ಕಲೆ ಕೆಲಸ ಎಲ್ಲೋ ಹೋಗಿ ಸೈನ್ ಮಾಡಿದರೆ ಎಲ್ಲಿ ಸೈನ್ ಮಾಡಬೇಕು ಅವನು? ಅಲ್ಲೇ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು, ಎಲ್ಲೆಲ್ಲೋ ಮಾಡಿದ್ರೆ ಪ್ರಯೋಜನ ಇಲ್ಲ. ಎಲ್ಲ ಸರ್ಕಾರಿನೇ ಇರಬಹುದು, ಆದರೆ ಅವನು ಎಲ್ಲೇ ಕೆಲಸ ಮಾಡೋಕ್ಕೆ ಹೇಳಿದ್ರು ಅಲ್ಲೇ ಮಾಡಬೇಕಾದ ಹೇಗೋ ಆಯಾ ದೇವತೆಗಳು ಆಯಾ ಅಂಗದಲ್ಲಿ ವಿಶೇಷ ಉಪಾಸನೆ ಮಾಡಬೇಕು. ಸಾಮಾನ್ಯತಃ ಸರ್ವತ್ರ ಅಲ್ಲಿ ವಿಶೇಷವಾಗಿ ನಚ ಕ್ರಿಯಾತ್ವಾತ್ ಉಪಾಸನಾಯಾಹ ಅಗ್ನಿಷ್ಟೋಮಾದಿವತ್ ಪ್ರತಿಶಾಖಂ ವಕ್ತವ್ಯತಾ ಉಪಾಸನಾ ಯಜನಂಚೇತಿ ಸಾಮ್ಯಂ ತತ್ತದ್ವಿಶೇಷಾನ್ ಸಂಹರೇತ್ ಸರ್ವತಶ್ಚಾ ತಥಾ ಕರ್ತೃಣಾಂ ತತ್ಫಲಾನಾಂ ವಿಶೇಷಾತ್ ವ್ಯರ್ಥಾ ಹಿ ಶಾಖಾಃ ಅನ್ಯಥೈವ ಚ ಸಾರ್ಥಾಃ ಇತ್ಯುಪಾಸನಾ ವಿಶೇಷಾಣಾಂ ಅಧಿಕಾರಿ ವಿಶೇಷಾಣಾಂ ಚ ಆಗಮೇ ಅವಗಮಾ ನಚ ಕ್ರಿಯಾತ್ವಾತ್ ಉಪಾಸನಾಯಾಃ ಅಗ್ನಿಷ್ಟೋಮಾದಿವತ್ ಪ್ರತಿಶಾಖಂ ವಕ್ತವ್ಯತ. ಉಪಾಸನೆ ಎಂಬುದೊಂದು ಕ್ರಿಯೆ, ಆದ್ದರಿಂದ ಅಗ್ನಿಷ್ಟೋಮಾದಿ ಯಜ್ಞಗಳು ಹೇಗೋ ಅವುಗಳನ್ನು ಪ್ರತಿಶಾಖಿಯಲ್ಲೂ ಕೂಡ ಹೇಳಿದ ಹಾಗೆ ಇಲ್ಲಿ ಹೇಳಬೇಕಾಗಿಲ್ಲ. ಉಪಾಸನಾ ಎಂಬುದು ಕ್ರಿಯೆ ಆಗಿರೋದ್ರಿಂದ ಅಗ್ನಿಷ್ಟೋಮಾದಿಗಳನ್ನು ಪ್ರತಿಶಾಖಿಯಲ್ಲಿ ಹೇಳದಂತೆ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಹೇಳ್ಕೊಳ್ಕೊಡೋದು. ಅದಕ್ಕೆ ಉಪಾಸನ ಯಜನಂಚ ಇತಿ ಸಾಮ್ಯಂ ತತ್ತದ್ವಿಶೇಷಾನ್ ಸಂಹಾರೇ ಸರ್ವತಶ್ಚ. ಉಪಾಸನ ಯಜ್ಞ ಇವೆಲ್ಲವೂ ಕೂಡ ಆಯಾ ವಿಶೇಷಗಳನ್ನು ಪರಮಾತ್ಮನಲ್ಲಿ ಚಿಂತನೆ ಮಾಡಲಿಕ್ಕೆ ಅತ್ಯಂತ ಅನುಕೂಲಕರವಾದವುಗಳು. ತಥಾ ಅಲ್ಲಲ್ಲ, ಕಣ್ಣಿನಲ್ಲೇ ಕಣ್ಣಿನಿಂದಲೇ ಹುಟ್ಟು ಬರೋದು. ಚಕ್ಷೋ ಸೂರ್ಯೋ ಅಜಾಯತ, ಆದ್ದರಿಂದಲೇ ಸೂರ್ಯನಿಗೆ ಬೆಳಕು ಕೊಡೋ ಶಕ್ತಿ ಬಂದಿದೆ. ಅದೇ ರೀತಿ ನೀವು ಯಾವಾಗಲೂ ಕೂಡ ದೇವರ ಉಪಾಸನೆ ಮಾಡ್ತಾ ಮಾಡ್ತಾ ಅಂಗದಲ್ಲಿ ವಿಶೇಷ ಉಪಾಸನೆ ಮಾಡಬೇಕು. ಗೊತ್ತಾಯ್ತಾ? ಅಂಗದಲ್ಲಿ ಮಾಡ್ತಾನೆ, ಅದು ಸ್ಪೆಷಲ್ ಅದು ಇದ್ದಿದ್ದೆ. ಜನರಲ್ ಆಪ್ಷನಲ್ ಸಬ್ಜೆಕ್ಟ್ ಅಂತ ಜನರಲ್ ಸಬ್ಜೆಕ್ಟ್ ಬಿಡಾಗಿಲ್ಲ, ಆಪ್ಷನಲ್ ವಿಶೇಷವಾಗಿ ಓದೋ ಹಾಗೆ ಆಯಾ ಅಂಗಕ್ಕೆ ಸಂಬಂಧಪಟ್ಟ ರೂಪವನ್ನು ವಿಶೇಷ ಚಿಂತನೆ ಮಾಡಬೇಕು. ಮುಕ್ತೌ ದೇವಾನಾಂ ಭವಂತಿ ತೇಹಿ ತಥಾ ಕರ್ತೃಣಾಂ ತತ್ಫಲಾನಾಂ ವಿಶೇಷ. ಆಯಾ ರೀತಿ ಮಾಡತಕ್ಕಂಥವರಿಗೆ ಫಲಗಳು ವಿಶೇಷವಾಗಿ ಬರೋದರಿಂದ ಆ ರೀತಿ ಮಾಡಬೇಕು. ಅಂದರೆ ಪ್ರತಿ ಶಾಖೆಯಲ್ಲೂ ಹೇಳಬೇಕು ಮತ್ತು ಅದನ್ನು ಅನುಷ್ಠಾನ ಮಾಡಬೇಕು. ವ್ಯರ್ಥ ಹಿ ಶಾಖ ಅನ್ಯಥೈ ವಚ ಸಾರ್ಥಾಹ, ಇಲ್ಲದೆ ಹೋಗಿದ್ರೆ ಶಾಖೆಗಳೇ ಕೂಡ ವ್ಯರ್ಥವಾಗ್ತಾ ಇತ್ತು. ಈ ರೀತಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸಾರ್ಥ, ಅವು ವ್ಯರ್ಥವಾಗೋದಿಲ್ಲ, ಸಾರ್ಥವಾಗ್ತವೆ, ಅದು ಸಾರ್ಥಕವಾಗ್ತವೆ ಅಂತ ಅರ್ಥ. ಇತ್ಯು ಉಪಾಸನಾ ವಿಶೇಷಾಣಾಂ ಅಧಿಕಾರಿ ವಿಶೇಷಾಣಾಂ ಚ ಆಗಮೇ ಅವಗಮಾತ್. ಈಗ ಉಪಾಸನ ವಿಶೇಷ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿ ವಿಶೇಷ ಎರಡನ್ನೂ ಆಗಮದಲ್ಲಿ ಹೇಳಿರೋದ್ರಿಂದ ಆ ರೀತಿ ಹೇಳುವ ವಿಶೇಷ ಉಪಾಸನೆಗೆ ಕೂಡ ಶಾಸ್ತ್ರದಲ್ಲಿ ಪ್ರತಿಪಾದ್ಯತ್ವ ಇದೆ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನು ವ್ಯಾಖ್ಯಾ ನ್ಯಾಯ ವಿವರಣೆ ತೃತೀಯಾಧ್ಯಾಯ ತೃತೀಯ ಪಾದ. ಈಗ ನಾಲ್ಕನೇ ಪಾದ, ಮೂರನೇ ಅಧ್ಯಾಯಕ್ಕೆ ಸಾಧನಾ ಅಧ್ಯಾಯ ಅಂತ ಹೆಸರಾದರೆ ಮೊದಲನೇ ಪಾದಕ್ಕೆ ವೈರಾಗ್ಯ ಪಾದ, ಎರಡನೇ ಪಾದಕ್ಕೆ ಭಕ್ತಿ ಪಾದ, ಮೂರನೇ ಪಾದಕ್ಕೆ ಉಪಾಸನಾ ಪಾದ, ನಾಲ್ಕನೇ ಪಾದಕ್ಕೆ ಜ್ಞಾನಪಾದ ಅಂತ ಹೇಳ್ತಾರೆ. ಜ್ಞಾನಪಾದ ಅಂದ್ರೇನು? ಜ್ಞಾನ ಮಹಾತ್ಮ್ಯಮಃ ಅಸ್ಮಿನ್ ಪಾದೆ ಭಾಷ್ಯ. ಜ್ಞಾನದ ಸಾಮರ್ಥ್ಯ ಎಷ್ಟು ಅಂತ ಹೇಳ್ತಾರೆ. ಜ್ಞಾನದ ಕೆಪ್ಯಾಸಿಟಿ, ಇವತ್ತು ಬಿ ಇ ಕೆಪ್ಯಾಸಿಟಿ ಇರೋ ಇಂಜಿನಿಯರ್ ಆಗ್ತಾರೆ, ಎಂ ಬಿ ಬಿ ಎಸ್ ಕೆಪ್ಯಾಸಿಟಿ ಡಾಕ್ಟರ್ ಆಗ್ತಾರೆ. ಇವತ್ತು ಒಂದೊಂದು ವಿದ್ಯೆಗೆ ಒಂದೊಂದು ಕೆಪ್ಯಾಸಿಟಿ ಇದೆ. ಇದು ಜ್ಞಾನದ ಕೆಪ್ಯಾಸಿಟಿನೇ ಆಗಿದೆ, ನಮ್ಮ ಪ್ರಕಾರ ಏನೂ ಆಗೋದಿಲ್ಲ. ಜ್ಞಾತ್ರ ಏನಾಗ್ಬಿಡ್ತಾನೆ ಅವನು, ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಎಲ್ಲ ಆಗ್ತಾನೆ ಅಂತ ಹೇಳ್ತಾರೆ. ಜ್ಞಾನ ಮಹಾತ್ಮ್ಯಮಃ ಅಸ್ಮಿನ್ ಪಾದೆ, ಯಾವುದೇ ಒಂದು ವಿದ್ಯೆ ಅದರಲ್ಲಿ ಮಾತ್ರ ಪ್ರಾವೀಣ್ಯ ತಂದುಕೊಟ್ರೆ ಅಧ್ಯಾತ್ಮ ವಿದ್ಯೆ ಎಲ್ಲ ವಿದ್ಯೆಗಳಲ್ಲೂ ಪ್ರಾವೀಣ್ಯ ತಂದುಕೊಡುತ್ತೆ. ಅದಕ್ಕೆ ಸರ್ವವಿದ್ಯಾ ಪ್ರವೀಣ ಅನ್ನೋ ರಾಘವೇಂದ್ರ ಅನ್ನೋದು. ಆ ಅರ್ಥದಲ್ಲಿ ಅದು ಭಾಳ ವಿಶೇಷವಾದದ್ದು. ರಾಯರ್ ಮೆಡಿಕಲ್ ಹೋಗಿದ್ದಾರೆ ಎಲ್ಲರೂ ಕೂಡ, ರೋಗವಾಸಿ ಮಾಡ್ತಾರಾ ಇಲ್ಲ? ಎಲ್ಲಿಂದ ಬಂತದು ಅಂದರೆ ಮೆಡಿಕಲ್ ಓದಿದ್ರೆ, ಮೆಡಿಕಲ್ ಒಂದು ಬಂದರೆ ಪುಣ್ಯ, ಅದು ದೊಡ್ಡದಲ್ಲ. ಆದರೆ ಒಂದೇ ಓದಿ ಎಲ್ಲ ಬರೋದಾದರೆ ಯಾವುದರಿಂದ? ಅದನ್ನೇ ವೃದ್ಧಾಲಕರು ಶ್ವೇತಕ್ಕೆ ಹೇಳಿದ್ರು, ಏನ ವಿಜ್ಞಾನ ಏನ ಏಕೇನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ. ಯಾವ ಒಂದನ್ನು ತಿಳ್ಕೊಂಡು ಎಲ್ಲ ತಿಳ್ಕೊಂಡಂತೆ ಆಗುತ್ತಲ್ಲ, ತಿಳ್ಕೊಂಡೆ ಅಂತ ಕೇಳಿದ ತಕ್ಷಣ ಅದಕ್ಕೆ ಆಶ್ಚರ್ಯ ಆಗೋದು. ಒಂದಂತೂ ಎಲ್ಲ ತಿಳ್ಕೊಂಡಾಗ ಹೇಗಾಗುತ್ತೆ, ಅದು ಹೇಗೆ ಸಾಧ್ಯ? ಬಹುಶಃ ನಮ್ಮ ಗುರುಗಳಿಗೆ ಗೊತ್ತಿದ್ದಿಲ್ಲ ಅಂತ ಕಾಣುತ್ತೆ, ನೀವು ಹೇಳಿರಿ ಅಂತ ಕೇಳುತ್ತೆ. ಆಗಲೇ ತತ್ವಮಸಿ ಶ್ವೇತಕೇತೋ ಅಂತ ಹೇಳಿದ್ರು. ಹಾಂ, ಆ ಪರಮಾತ್ಮ ಒಬ್ಬಿದ್ದಾನಲ್ಲ ಅವನ್ನ ತಿಳ್ಕೊಂಡೆ ಎಲ್ಲ ಒಂದು ತಿಳ್ಕೊಂಡಾಗತ್ತೆ. ಅದೇ ರೀತಿ ಆದರೆ ಆ ಪರಮಾತ್ಮ ನೀನಂತೂ ಅಲ್ಲ ಅಂತ ಹೇಳ್ತಾ ನಾನು ನಮ್ಮನ್ನು ತಿಳ್ಕೊಬಿಟ್ರೆ ಸಾಕು, ನಾವು ದೇವರಾಗಿದ್ರೆ ಆಗ್ತಿತ್ತು, ಅದಲ್ಲ ಆದ್ದರಿಂದ ಸರಿ ಅಂತ ಹೇಳ್ತಾ ಅದು ಪ್ರಸಂಗ ಬಂದಿದೆ. ಅದೇ ಅದನ್ನು ಇಲ್ಲಿ ಹೇಳ್ತಾ ಇದ್ದ. ಅದನ್ನ ಇಟ್ಟುಕೊಂಡು ಅನುಭಾಷ್ಯದಲ್ಲಿ ಸರ್ವೇಪಿ ಪುರುಷಾರ್ಥಾ ಸ್ಯುಃ ನಾನಾ ದೇವನ ಸಂಶಯ. ನಾನಾ ಒಂದೊಂದು ಎಲ್ಲ ಪುರುಷಾರ್ಥನೂ ಸಿಕ್ಕಿಬಿಡುತ್ತೆ. ಒಂದೊಂದಕ್ಕೆ ಒಂದೊಂದು ಅಂತ ನಿಯಮ ಇದ್ದರೆ ಬ್ರಹ್ಮಜ್ಞಾನಕ್ಕೆ ಮಾತ್ರ ಎಲ್ಲ ನಿಯಮ ಇದೆ. ಇದನ್ನು ಅರ್ಥ ಮಾಡಿಕೊಟ್ರೆ ಯಾರು ಶಾಸ್ತ್ರ ಓದ್ತೇ ಇರೋ ಸಾಧ್ಯತೆಯೇ ಇಲ್ಲ, ಪ್ರತಿಯೊಬ್ಬರು ಓದಿಬಿಡ್ತಾರೆ. ನಾ ಹೇಳ್ಕೊಟ್ಟಿರೋದು ಏನಂತ ಅದನ್ನೀಗ ಅದು ತಂಟೆಗೆ ಹೋಗಬೇಡ ಅಂತ ಹೇಳ್ಕೊಟ್ಟಿರ್ತೀನಿ. ಏನಾಗಿತ್ತು ಅದಕ್ಕೆ ಓದು ಬಿಟ್ಟರೆ ಅಷ್ಟೇ. ಇಲ್ಲರು ಪ್ರತಿಯೊಬ್ಬರು ಫಸ್ಟ್ ಏನು ಓದ್ಬಿಡ್ತಿದ್ರು ಶಾಸ್ತ್ರ, ಅದಕ್ಕೆ ಅಧಿಕಾರ ಇಲ್ಲಲ್ಲ ಅಂತ ಗೋಳಾಡ್ತಿದ್ರು. ಈಗ ಯಾಕಾರ ಅಧಿಕಾರ ಅದೇ ಅಂತ ಗೋಳಾಡ್ತಾರೆ, ಏನು ಓದ್ಬೇಕಲ್ಲ ಎಷ್ಟು ಫಜೀತಿ ಕೆಲಸ ಅಂತ ಹೇಳಿ ಬೆನಿಫಿಟ್ ಗೊತ್ತಾಗಬೇಕಲ್ಲ. ಇವತ್ತು ಕ್ಲಾಸಿಗೆ ಹೋದರೆ ಇವು ಯಾಕಪ್ಪ ಅದು ಇವತ್ತು ಓದೋರಿಗೆಲ್ಲ ಇಷ್ಟು ಕೊಡ್ತಾ ಇರೋದು ಗೊತ್ತಾರೆ, ಎಲ್ಲ ಕ್ಯೂ ನಿಂತುಬಿಟ್ಟಿರ್ತಾರೆ ಆಗಲೇ. ಇದು ಅದು ಫಲದ ಬಗ್ಗೆ ಹೇಳದೆ ಹೋಗಿದ್ದರಿಂದ ಅನಾಹುತವಾಗಿರೋದು. ನಚ ಜ್ಞಾನಿನ ಔದಾರ್ಯ ಮೋಕ್ಷಾದ ಅನ್ಯ ಫಲೇಚ್ಛಾಯಾ ಏವ ಅಸಂಭವಾತ್ ತದುಕ್ತಿ ಪ್ರಶಂಸಾ ಮಾತ್ರಮಿತಿ ವಾಚ್ಯಂ ಪ್ರಾಯಶೋ ನ ಸಂಭವತ್ತೇವ ಕಶ್ಯಚಿತ್ ಸೌಭರಿವತ್ ಸಾ ಭವತಿ ಚೇತ್ ಜ್ಞಾನೇನೈವ ಅಶೇಷಂ ಅಭೀಷ್ಟಿತಂ ಭವತೀತಿ ವ್ಯವಸ್ಥೋಪಪತ್ತೇ ಪುರುಷಾರ್ಥವತ ಶಬ್ದಾದಿತಿ ಪಾದರಾಯಣ ಓ. ಅದು ಬ್ರಹ್ಮಸೂತ್ರ. ನಚ ಜ್ಞಾನಿನಃ, ಈಗ ಜ್ಞಾನಿಯ ಬಗ್ಗೆ ಎರಡು ಪ್ರಶ್ನೆ. ಜ್ಞಾನದಿಂದ ಎಷ್ಟು ಸಿದ್ಧಿ ಆಗುತ್ತೆ ಅಂತ ಒಂದು ಪ್ರಶ್ನೆ, ಮತ್ತು ಎಲ್ಲ ಜ್ಞಾನ ಎಲ್ಲ ಸಿದ್ಧಿ ಆಗಬೇಕಾ ಅಂತ ಇನ್ನೊಂದು ಪ್ರಶ್ನೆ. ಜ್ಞಾನ ಬಂದ ತಕ್ಷಣ ಒಬ್ಬ ಅಧ್ಯಾತ್ಮ ಜ್ಞಾನ ಬ್ರಹ್ಮ ಜ್ಞಾನ ಬಂದು ಅವ್ರು ರಾಜನಾಗಿಬಿಡ್ಬೇಕಾ ಬೇಕಾದ್ರೆ ಆಗೋದಾದರೆ ಅಂತ ಕೇಳಿದರೆ ಹೇಳ್ತಾರೆ, ಸಾಮಾನ್ಯವಾಗಿ ಬೇಕಾಗಿಲ್ಲ ಅಂತ ಪ್ರಶ್ನೆ ಇದೆ. ಜ್ಞಾನಿ ಆದವನಿಗೇನು ಬೇಕಿರೋದಿಲ್ಲ, ಆದ್ದರಿಂದ ಜ್ಞಾನಿಗೆ ಮೋಕ್ಷದ ಹೊರತು ಬೇರೆ ಯಾವುದು ಸಿದ್ಧವಾಗೋದಿಲ್ಲ ಅಂತ ಯಾಕೆ ತಿಳ್ಕೋಬಾರ್ದು? ಜ್ಞಾನಿಯಾದವನಿಗೆ ಮೋಕ್ಷವೇ ಪುರುಷಾರ್ಥವಾದ್ದರಿಂದ ಮೋಕ್ಷದ ಹೊರತು ಬೇರೆ ಪುರುಷಾರ್ಥ ಸಿದ್ಧಿ ಆಗೋದಿಲ್ಲ ಅಂತ ಯಾಕೆ ಕೇಳಬಾರದು ಅಂತ ಪ್ರಶ್ನೆ ಈಗ. ಅದಕ್ಕೆ ಜ್ಞಾನಿನಃ ಔದಾರ್ಯ ಮೋಕ್ಷಾದನ್ಯ ಫಲೇಚ್ಛಾಯಾ ಏವ ಅಸಂಭವಾತ್ ಮೋಕ್ಷವನ್ನು ಬಿಟ್ಟು ಬೇರೆ ಫಲ ಕೇಳೋದಿಲ್ಲ ಆದ್ದರಿಂದ ತದುಕ್ತಿ ಫಲ ಸಿಗುತ್ತೆ ಅಂತ ಮಾತು ಹೇಳ್ತೀರಲ್ಲ, ಪ್ರಶಂಸಾ ಮಾತ್ರಂ ಮಿತಿ ನವಾಚ್ಯಂ. ಸುಮ್ಮನೆ ಏನೋ ಹೊಳ್ಬೇಕು ಅಂತ ಹೊಗಳಿದ್ದಾರೆ ನಾನಿಗೆ ಎಲ್ಲ ಸಿಗುತ್ತೆ ಅಂತ ಹೇಳೋ ಮಾತುಗಳು ಯಾತಕ್ಕೆ ಅಂದರೆ ಅವನು ಯಾವಾಗ ಕೇಳೋದಿಲ್ಲ ಆದ್ದರಿಂದ ಎಲ್ಲ ಸಿಗುತ್ತೆ ಅಂತ ಉಪಚಾರಿಕವಾಗಿ ಹೇಳಿದ್ದಾರೆ ಅಂತ ಪ್ರಶ್ನೆ ಈಗ. ಹಾಂ, ಅದಕ್ಕೆ ನಿಮ್ಮದೇ ಮನೆ ಅಂತ ತಿಳ್ಕೊಟ್ರಿ ಅಂತ ಹೇಳಿದ್ರೆ ಯಾತಕ್ಕದು ಉಪಚಾರಕ್ಕೆ ಯಾವಾಗ ಅವ್ರು ಕೇಳೋದಿಲ್ಲ, ನಾವು ಕೊಡೋ ಪ್ರಸಂಗನೂ ಬರೋದಿಲ್ಲ, ಬಾಯಿ ಮಾತಿಗೇನಂತೆ ಒಂದು ಹೇಳಿಬಿಟ್ರೆ ಆಯ್ತು ಅದು ಉಪಚಾರ ಅಂತ ಅದಕ್ಕೆ ಹೆಸರಾಗಿತ್ತು. ಆ ರೀತಿ ಹೇಳಿದ್ದಾರೋ ಅಂತ ಯಾಕೆ ತಿಳ್ಕೊಬಾರ್ದು? ಜ್ಞಾನ ಒಂದು ಬಂದರೆ ಎಲ್ಲ ಪುರುಷಾರ್ಥ ಬರುತ್ತೆ ಅನ್ನೋ ಮಾತಿಗೆ ಅರ್ಥ ಸಂಕೋಚ ಅದಕ್ಕೆ ಮಾಡಬಾರ್ದು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಪ್ರಾಯಶೋ ಅದು ಸಂಭವತ್ತೇವ ನಿಜ. ಅಪುರುಷ ಜ್ಞಾನಿ ಆದವನಿಗೆ ಮೋಕ್ಷದ ಹೊರತು ಏನು ಬೇಕಾಗೋದಿಲ್ಲ, ಬೇರೆ ಬೇಕಾಗೋದಿಲ್ಲ, ಅದು ನಿಜನೇ. ಆದರೆ ಕಶ್ಯಚಿತ್ ಸೌಭರಿವತ್ಸಾ ಭವತಿ ಚೇತ್, ಸೌಭರಿಗಳಿಗೇನು ಬಂತು 50 ರೂಪ ತೊಗೊಳ್ಬೇಕು ಅನಿಷ್ಟು, ತೊಗೊಳಕ್ಕೆ ಬಂತೋ ಇಲ್ಲ ಎಲ್ಲರಿಗೂ ಅನಿಸ್ತಾ ಇರಬಹುದು, ಸೌಭರಿಗಳಿಗೆ ಅನಿಷ್ಟು ತೊಗೊಳ್ಳೋ ಶಕ್ತಿ ಬಂತೋ ಇಲ್ಲ ಬಂತು ಅದು ಹೇಳುತ್ತಾರೆ. ಭವತಿ ಚೇತ್ ಜ್ಞಾನೇನೈವ ಅಶೇಷ ಭವೀಷಿತಂ ಭವತೀತಿ ವ್ಯವಸ್ಥೋಪತ್ತೇಹೇ. ಬೇರೆ ಪ್ರಯತ್ನ ಮಾಡಬೇಕಾಗಿಲ್ಲ, ಅದಕ್ಕೆ ಯಾವ್ದು ಸಾಕು? ಅಪರೋಕ್ಷ ಜ್ಞಾನ ಒಂದು ಸಾಕು, ಅದು ಅದಕ್ಕೆ ಸಿದ್ಧಿ ಬರುತ್ತೆ. ಅಪರೋಕ್ಷ ಜ್ಞಾನಕ್ಕೆ ಸಿದ್ಧಿ ಇರೋದ್ರಿಂದ ಸೌಭರಿಗಳ ಕಥೆ ಉಪಯೋಗ ಮಾಡಿಕೊಂಡು, ಸೊ ನೌಭರಿ ಕಥೆ ನೋಮಸ್ ಕಂಡದೊಳಗೆ ಸ್ಪಷ್ಟ ಅಲ್ಲಿ ಭಾಗ ಇಲ್ಲಿ ಉಪಾಧಿ ಕಂಡದಲ್ಲಿ ಉಪಯೋಗ ಮಾಡಿದರು. ನಾನಾ ಭೋಗ ದೇಹಕ್ಕೆ ಭೋಗಾನುಸಂಧಾನಂ ಯೋಗಿನೋ ಅನ್ಯಥಾ ಅಂತ ಹೇಳಬೇಕಾದ್ರೆ ಉಪಾಧಿ ಖಂಡನದೊಳಗೆ ಸೌಭರಿಗಳ ಕಥೆಯನ್ನು ಯಾವುದಕ್ಕೆ ಉಪಯೋಗ ಮಾಡಿದ್ರು? ಜೀವ ಬ್ರಹ್ಮೇಶ್ವರ ಐಕ್ಯವನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೋಸ್ಕರ ದೃಷ್ಟಾಂತ ಕೊಟ್ಟಿತು. ಅದೇ ಕಥೆ ಇನ್ನೊಂದಕ್ಕೆ ಉಪಯೋಗ ಮಾಡ್ತಾರೆ. ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ, ಭಾಗವತ ಪುರಾಣ ಯಾತಕ್ಕೆ ಉಪಯೋಗ ಆಗಿದೆ ಅಂತ ಹೇಳಿದರೆ ಬ್ರಹ್ಮಸೂತ್ರಗಳ ಅರ್ಥಕ್ಕೆ. ಇದು ಬ್ರಹ್ಮಸೂತ್ರ ತಾನೇ ನ್ಯಾಯವಿವರಣ. ಹಾಂ, ಇದಕ್ಕೆ ಅರ್ಥವಾಗಿ ಸೌಭರಿಗಳ ಕಥೆ ಬಂತು. ನಾನೇನು ಮಾಡಿದರು ಅವರು, ಅವರಿಗೆ 50 ಜನ್ಮ ಹುಟ್ಟ ಯೋಗ ಇತ್ತು, ಅದಕ್ಕೇನು ಮಾಡಿದರು ಅವರು, ಒಂದೇ ಜನ್ಮದಲ್ಲಿ 50 ರೂಪ ತೊಗೊಂಡ್ಬಿಟ್ರು, 50 ರೂಪ ತೊಗೊಂಡು ಅನುಭವಿಸಿಬಿಟ್ರು, ಅಲ್ಲಿ ಮೂದಾಯಿತು. ಇದರಿಂದ ಸೌಭರಿಗಳಿಗೆ ಆ ಶಕ್ತಿ ಬಂತೋ ಇಲ್ಲೋ ಆ ರೀತಿ. ಕಶ್ಯಚಿತ್ ಸೌಭರಿವತ್ ಸಾ ಭವತಿ ಚೇತ್ ಜ್ಞಾನೇನೈವ ಅಶೇಷವಭಿಸಿತಂ ಭವತೀತಿ ವ್ಯವಸ್ಥೋಪತ್ತೇ. ಜ್ಞಾನದಿಂದನೇ ಎಲ್ಲ ವಿಧವಾದಂತಹ ಇಷ್ಟ ಸಿದ್ಧಿಯಾಗುತ್ತೆ ಅಂತ ಹೇಳಿರೋದ್ರಿಂದ ವ್ಯವಸ್ಥೆ ಏನು ಹೇಳಿದಾಗ ದೊಟ್ಟಿದ ಮೇಲೆ ಅಪರೋಕ್ಷ ಜ್ಞಾನ ಒಂದು ಬಂದರೆ ಎಲ್ಲ ಪುರುಷಾರ್ಥನೂ ಸಿದ್ಧಿಯಾಗುತ್ತೆ, ಅದು ಪೂರ್ಣವಾಗಿ ಫ್ಯಾಕ್ಟೇ. ಅದಕ್ಕೆ ಪ್ರಶ್ನೆ ಈಗ ಅಷ್ಟು ಹೇಳ್ತೀರಿ, ಅದು ಆ್ಯಕ್ಚುಯಲ್ ಫ್ಯಾಕ್ಟೋ ಸುಮ್ಮನೆ ಹೊಗಳೋದಕ್ಕೋಸ್ಕರವಂತ ಪ್ರಶ್ನೆ ಈಗ. ನೀವು ಹೊಗಳೋದಕ್ಕೋಸ್ಕರ ಹೇಳ್ತೀರಿ ಅದು ತಿಳ್ಕೊಂಬಿಡೋಣ ಅಂತ ತಂದೆ ಉತ್ತರ. ಯಾತಕ್ಕೆ ಜ್ಞಾನಿ ಬೇರೆ ಇಚ್ಛ ಬರೋದಿಲ್ಲ ಅದರಿಂದಾಗಿನೇ ಆ ಪ್ರಶ್ನೆ ಬರಲಿಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಹೌದು ಜ್ಞಾನಿಗಳಿಗೆ ಮೋಕ್ಷದವ್ರದ್ದು ಬೇರೆ ಇಚ್ಛೆ ಬರೋದಿಲ್ಲ, ಅದು ಅಕಸ್ಮಾತ್ ಬಂದರೆ ಆಗತ್ತಾ ಅಂತ ಹೇಳಿ ಔಪಚಾರಿಕವಾಗಿ ಹೇಳಿದ ಹಾಗೇ ಆಗತ್ತೆ ಅಂತ ಅರ್ಥ. ಇದು ವಿಶೇಷ. ಇದರಿಂದ ನಮಗೇನಾಯಿತು, ಎಷ್ಟೋ ಜನ ಜ್ಞಾನಿಗಳಿದ್ದಾರೆ ಭಾರಿ ಬಡತನದಲ್ಲೇ ಇರ್ತಾರೆ, ನಮಗೇನಿಸುತ್ತೆ ಏನು ಜ್ಞಾನ ತೊಗೊಂಡು ಏನು ಮಾಡ್ತೀರಿ, ಏನು ಉಪಯೋಗ ಇಲ್ಲ, ಬಡವ ಬಡವ ಎಷ್ಟೋದರೂ ಬಡತನ ಉಪಯೋಗ ಇಲ್ಲ ಅಂತ ಕೇಳಿದ್ರೆ ನಮ್ಗೆ ಅರ್ಥ ಆಗಿಲ್ಲ. ಅದು ಯಾತಕ್ಕಾಗಿಲ್ಲ ಅದಕ್ಕೆ ಅಂತ ಕೇಳಿದರೆ ಜ್ಞಾನಿಗಳಿಗೆ ಬೇಕೇ ಆಗಿಲ್ಲ, ಅದು ಅರ್ಥ ಆಯ್ತು. ಈಗ ಬೇಕೇ ಆಗಿಲ್ಲ ಅಂತ ಆಗಿಲ್ಲವೇ ಹೊರತು ಜ್ಞಾನಕ್ಕೆ ಶಕ್ತಿ ಇಲ್ಲ ಅಂತ ಆಗಿಲ್ಲ ಅಲ್ಲ, ಅರ್ಥ ಆಯ್ತಾ ಇಲ್ಲ. ಅವ್ರು ಇಷ್ಟನೇ ಇಲ್ಲ, ಕೊಳ್ಳಕ್ಕೆ ಹೋದರೂ ದೇವದಾಸ್ ಹೇಳಿದ್ರಲ್ಲ ನೀನು ಒಲಿದಕ್ಕೆ ಇಹ ಸೌಖ್ಯವೇ ರಂಗ ನಾನು ಅಲ್ಲೇ ಅಂದ್ರಲ್ಲ, ಅವ್ರಿಗೆ ಬೇಕೇ ಆಗಿಲ್ಲ, ಅರ್ಥ ಆಯ್ತಾ. ಒಳ್ಳೆಯವರು ಇರ್ತಾರೆ, ಜಾಸ್ತಿ ಕೊಟ್ಟರು ಏನು ಮಾಡಲಿ, ಬೇಕಾಗಿಲ್ಲ ವಾಪಸ್ ತೊಗೊಂಡಿದ್ದು ಕೊಟ್ಬಿಟ್ರೆ ಆಗೋ ಹಾಗೆ ನೆಸಿಟಿ ಇಲ್ಲ, ಅರ್ಥ ಆಯ್ತು. ತಗೊಳ್ಳೋ ಶಕ್ತಿ ಇರಬಹುದು, ನೆಸಿಟಿ ಇಲ್ಲ. ಆ ರೀತಿಯಲ್ಲಿ ಜ್ಞಾನಿಗಳು ಸ್ವೀಕಾರ ಮಾಡದೇ ಇರ್ತಾರೆ. ಆದರೆ ಪ್ರಸಂಗ ಬಂತು ಬೇಕಾದರೆ ಬಂಗಾರದ ಮಳೆ ಬೇಕಾದ್ರೂ ಕರೀತಾರೆ, ಅರ್ಥ ಆಯ್ತಾ. ಎರಡು ಶಕ್ತಿಯೂ ಉಂಟವರು. ನಮ್ಮ ಇದರಿಂದ ಏನು ಗೊತ್ತಾಯಿತು, ಜ್ಞಾನಿಗಳ ಬಲ್ಲಿ ಶ್ರೀಮಂತಿಕೆ ಕಾಣದೇ ಹೋದರೆ ಶ್ರೀಮಂತಿಕೆ ಇಷ್ಟಪಟ್ಟು ಅದು ಬರದೇ ಹೋಗಿದೆ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅವ್ರು ಇಷ್ಟನೇ ಪಟ್ಟಿಲ್ಲ ಅಂತ ಅರ್ಥನೆ ಹೊರತು ಏನಲ್ಲ, ಜ್ಞಾನಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಬಹಳ ಮುಖ್ಯ. ಆ ವಿಷಯ ಸಂಬಂಧಪಟ್ಟಿಲ್ಲ, ಅದು ಅದು ಬೇರೆ ಆಗತ್ತೆ. ಇಲ್ಲಿ ಇಲ್ಲಿಗೆ ಅಪ್ಲಿಕೇಶನ್ ಅದಲ್ಲ. ಯಾವುದನ್ನ ಅದು ಬೇರೆ ಪ್ರಶ್ನೆ. ಅದು ಜ್ಞಾನಕ್ಕೆ ಅಪರೋಕ್ಷ ಪ್ರಾರಬ್ಧ ಕರ್ಮ ತೆಗೆದಾಕಲಿ ಬರುತ್ತೋ ಇರೋ ಪ್ರಶ್ನೆ ಬೇರೆ ಪ್ರಶ್ನೆ. ಅದು ಇಲ್ಲಿ ಯೋಗಿಗಳಿಗೆ ಶಕ್ತಿ ಇಲ್ಲದ ಅಷ್ಟೇ ಪ್ರಶ್ನೆ. ಅದು ಒಂದೇ ಕಥೆಯಲ್ಲಿ ಮೂರ್ನಾಲ್ಕು ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತು. ಈಗ ಉಪಾಧಿ ಕಂಡರು ಉಪಯೋಗ ಮಾಡಿದ ರೀತಿಯೇ ಬೇರೆ, ಇಲ್ಲಿ ಉಪಯೋಗ ಮಾಡೋ ರೀತಿಯೇ ಬೇರೆ, ಉಪಮರ್ದವಾದ ಉಪಮಾನ ರೀತಿಯೇ ಬೇರೆ. ಸೊ ಒಂದೊಂದು ಕಥೆಗೂ ಕೂಡ ಅನೇಕ ರೀತಿಯಲ್ಲಿ ಜಯಚನ ಮಾಡಕ್ಕೆ ಬರೋದು. ಅದನ್ನ ಇಲ್ಲಿ ಎಷ್ಟಕ್ಕೆ ಉಪಯೋಗ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ. ಆದ್ದರಿಂದ ರಾಯರು ಎಲ್ಲರಿಗೂ ಪುರುಷಾರ್ಥ ಕೊಡೋದಿಲ್ಲ, ಯಾರಿಗೂ ಕೊಡ್ತಾರೆ ಯಾರಿಗೂ ಕೊಡೋದಿಲ್ಲ. ಅದಕ್ಕೆ ಯೋಗ್ಯತೆ ನೋಡಿ ಕೊಡ್ತಾರೆ, ಯೋಗ್ಯತೆ ನೋಡಿ ಕೊಡ್ತಾರೆ ಹೊರತು ಯೋಗ್ಯತೆ ಇಲ್ಲದೆ ಬೇರೆದವ್ರು ಕೊಡೋಕ್ಕೆ ಹೋಗೋದಿಲ್ಲ. ಆದರೆ ಶಕ್ತಿ ಇಲ್ಲ ಅಂತಲ್ಲ ಅವ್ರಿಗೆ, ಶಕ್ತಿ ಇದ್ದೇ ಇದೆ. ಇದರಿಂದ ಇನ್ನೊಂದು ವಿಷಯ ಗೊತ್ತಾಯ್ತು, ರಾಯರು ನೋಡ್ರಿ ಎಷ್ಟು ದೊಡ್ಡವರು, ಜ್ಞಾನ ಒಳ್ಳೆ ಸಿದ್ಧಿ ಬಂತು. ಟೀಕಾರಿಗೆ ಅಷ್ಟಿಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಅಲ್ಲಿ ಹೋದ್ರೆ ಏನು ಮಾಡ್ತಾರೆ ಅವರು, ಮಂತ್ರಾಲಯಕ್ಕೆ ಹೋದ್ರೆ ಕಳಿಸಿಬಿಡ್ತಾರೆ ಪಾಪ. ಅವ್ರ ಕೈಲಿ ಆಗ್ಲಿಕ್ಕೆ ಇಲ್ಲ ಅಂತ ಯಾಕೆ ತಿಳ್ಕೊಬಾರ್ದು. ವಾದ್ರಾದ್ರಿಗೆ ಆ ಶಕ್ತಿ ಇಲ್ಲ, ಇಲ್ಲಿ ಕಳಿಸ್ತಾರೆ. ಅದು ಆಚಾರ್ಯರಿಗೆ ಇಲ್ಲ, ಪಾಜಕ ಬಂದರೆ ಓಡಿಸ್ಬಿಡ್ತಾರೆ ಮಂತ್ರಾಲಯಕ್ಕೆ ಯಾಕೆ ಹೇಳಬಾರ ಅಂತ ಕೇಳಿದರೆ. ನೋಡೋದು ಪ್ರಶ್ನೆ ಅನಿಸುತ್ತೆ, ಹೌದಲ್ಲ, ಸಾಮಾನ್ಯರು ತಿಳ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಯರ ಶಕ್ತಿ ಬೇರೆಯವರಿಗಿಲ್ಲ ಅಂತ ಅಲ್ಲ, ಬೇರೆಯವ್ರ ಶಕ್ತಿ ತೋರಿಸ್ತಾ ಇಲ್ಲ ಅದನ್ನು ಹೇಳ್ತಾರೆ. ಶಕ್ತಿ ತೋರಿಸ್ತಾ ಇವ್ ಕೊಟ್ಟಿದ್ದಾರೆ, ನೀವು ಮಾಡ್ಕೊಂಡು ಹೋಗಿ ತಿಮ್ಮ ಅಲ್ಲಿ ಸಿಗುತ್ತೆ ನೋಡಿರಿ ಅಂದರೆ ಹೇಗೋ ಹಾಗೆ. ಅರ್ಥ ಆಯ್ತಾ? ತಿಳಿತಾ ಇಲ್ಲ ಅಂದರೆ ಜ್ಞಾನ ಇದ್ದವ್ರು ಏನು ಮಾಡಬೇಕು ಅಂತಿಲ್ಲ, ಶಕ್ತಿ ಉಪಯೋಗಿಸ್ಬೇಕು ಅಂತಿಲ್ಲ. ಅದೇ ರೀತಿಯೇ ರಾಯರ ಸಸ್ಯರು ಒಂದು ಪ್ರವೇಶ ಮಾಡಿದರು. ಅದೇ ರೀತಿ ಉಳಿದವರು ಬರ್ತಿತ್ತಲ್ಲ ಅಂತ ಕೇಳಿದರೆ ವ್ಯಾಸರಾಯರು ಮಾಡಿದ ಉಲ್ಲೇಖ ಇಲ್ಲ. ಮಾಡಲಿಕ್ಕೆ ಬರ್ತಿತ್ತೋ ಇಲ್ಲ, ಬರ್ತಾ ಉಪಯೋಗ ಮಾಡ್ಕೊಳ್ಳಿಲ್ಲ ಅಷ್ಟೇ ಅವರು. ಅರ್ಥ ಆಯ್ತಾ? ಈಗ ಇದೆಲ್ಲ ಪ್ರಶ್ನೆಗೆ ಉತ್ತರ ಇದೆ. ಅದರಿಂದ ಏನೇನು ನಾವು ಸಣ್ಣವರಲ್ಲಿ ಕೇಳುತ್ತೇವೆ ಆ ಗುಣಗಳು ದೊಡ್ಡವರಲ್ಲಿ ಲೋಕದಲ್ಲಿ ಕಂಡಿರೋದಿಲ್ಲ. ಕಂಡಿರೋದಿಲ್ಲ ಅಂದರೆ ಏನು ಅನ್ಸುತ್ತೆ ನಮಗೆ? ಇವತ್ತು ರಾಯರಿಗೆ ಎಷ್ಟು ವೈಭವ ನಡೀತಾ ಇದೆ, ಟೀಕಾರಾಗಿ ಎಷ್ಟು ಯಾವ ಎಷ್ಟು ವೃಂದಾವನ ಇದೆ ಟೀಕಾರ ಇದೆ ಫಸ್ಟ್ ನೋಡಿದ್ರೆ ರಾಯರು ಭಾರಿ ಪುಣ್ಯವಂತರು. ಟೀಕಾರಾಗಿ ಅಷ್ಟು ಪುಣ್ಯ ಬಂದಿಲ್ಲ, ಗೊತ್ತಾಗ್ತಿಲ್ಲ ರಾಯರ ಸಣ್ಣ ಪುಣ್ಯ ಜಾಸ್ತಿ ಆದ್ರಿಂದ ಏನು ಹತ್ತೋದಕ್ಕ ಏನು ವೈಭವ ಏನು ಟೀಕಾರಾಗಿ ಬಂಗಾರದ ಕವಚ ಏನಿಲ್ಲ, ವಜ್ರದ ಕವಚ ಇಲ್ಲ. ರಾಯರು ಬೇಕಾದಷ್ಟು ಇದೆ, ಬಂಗಾರ ಬರ್ತಾ ಇದೆ. ನೋಡೋದಕ್ಕೆ ಏನು ಅನಿಸುತ್ತೆ ನಮಗೀಗ? ಅಲ್ಲ, ಆ ವಿಷಯ ಬೇಡ. ನಾನು ಹೇಳ್ತಿರೋದು ರಾಯರಿಗಿರೋಷ್ಟು ಟೀಕಾರಿಗಿಲ್ಲ, ಅಷ್ಟೇ ನಮ್ಮ ಪ್ರಶ್ನೆ. ಟೀಕಾರಿಗಿಲ್ಲ ಅಂದರೆ ಅರ್ಥ ಏನು? ಅವ್ರಿಗೆ ಯೋಗ ಇಲ್ಲ ಅಂತ ಅರ್ಥ. ಅವ್ರಿಗೆ ಬೇಡ, ಅದು ಮುಖ್ಯ, ಅದಕ್ಕೆ ಬೇಡ. ಇವರಿಗೆ ಬೇಕು ಅಂತಲ್ಲ, ಅದು ಮುಖ ಅಷ್ಟೇ. ಇವರೇ ರಾಯರು ಎಲ್ಲರೂ ಬಿಟ್ಟು ಬಿಟ್ಟಿದ್ರು ಕೊನೆಗೆ ಏನಾಗ್ತಿತ್ತು? ಏಯ್, ಅದ್ರಿಗೆ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಕೊನೆಗೆ. ಅದಕ್ಕೆ ಏನು ಮಾಡಿದ್ರೆ ಅವರೊಬ್ಬರು ಇಟ್ಕೊಂಡಿದ್ದಾರೆ ಅಷ್ಟೇ. ಹುಡುಗರು ಬೇಡ ಅಂತ ಬಿಟ್ಟಿದ್ದಾರೆ. ಬೇಕು ಅಂತ ಅನ್ಸ್ಕೊಂಡು ಅನಿಸಿಕೊಂಡು ಸಿಗದೆ ಹೋದರೆ ಅದು ಅಂತ ಇದೇನದು ವೀಕ್ನೆಸ್. ಆದರೆ ಶಕ್ತಿ ಏಕಾಸಿ ಊಟ ಮಾಡೋದಿಲ್ಲ ಅಂತ ಹೇಳಿದ್ರೆ ದೋಷನ ಅದು ಏನದು? ಗುಣ ಸ್ವೇಚ್ಛೆಯಿಂದ ಬಿಟ್ಟಿರೋದೆ ಹೊರತು ಬೇರೆ ಅಲ್ಲ. ಇದೆಲ್ಲ ಒಂದು ಸೂತ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ ಜ್ಞಾನಿಗಳೇ ಎಲ್ಲ ಆಗುತ್ತೆ ಎಂಬುದು ಸತ್ಯ. ಎಲ್ಲರಿಗೆ ಎಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಕಿಲ್ಲ ಅಂತ ಅಷ್ಟೇ ಅರ್ಥ. ಬೇಕಾದ್ರೆ ಮಾತ್ರ ಆಗೋದ್ರೆ ಸಂಶಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಸರಿ. ಭವತೀತಿ ವ್ಯವಸ್ಥೋಪತ್ತೇ ನಚ ಅಧಿಕಾರಿ ಸಮೇಪಿ ತೇಷಾಮೇವ ಉಚ್ಚಾವಚ ಶಕ್ತಿ ಯೋಗಾತ್ ಫಲಭೇದೋಪತ್ತೇ ಅಧಿಕಾರ ವಿಶೇಷ ಕಲ್ಪನಂ ವ್ಯರ್ಥಂ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಖ ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಆಗದೇ ಇರೋ ವಿಚಾರಗಳೇ ಇಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಏನಾಗಿರ್ಬೇಕು ಅದಕ್ಕೆ ಉತ್ತರ ಬಂದಿರಬೇಕು.